ಆಹಾರಕ್ಕೇನು ಉಪಯೋಗಿಸ್ತೇವೆ? ವಿಶೇಷ, ವಿಶೇಷ ಬಲ ವ್ಯವಹಾರ, ವಿಶೇಷ ಬಲ. ಹೌದೌದು, ತಾದಾತ್ಮ್ಯನೇ ಇರುತ್ತೆ. ತಾದಾತ್ಮ್ಯ ಹೇಳ್ಬೇಕಾದ್ರೆ ಏನಂತ ಹೇಳಬೇಕು? ಪರಮಾತ್ಮನು ಗುಣನು ಅವನೇ ಪರಮಾತ್ಮನು, ಅದು ಪರಮಾತ್ಮನ ಗುಣಗಳು ಅಂತ ಹೇಳ್ತೇವಲ್ಲ. ಯಾತಕ್ಕೆ ಅದು ಅಭೇದ ವ್ಯವಹಾರ ಮಾಡೋದಕ್ಕೋಸ್ಕರ. ಭೇದ ವ್ಯವಹಾರ, ವಿರೋಧ ಅಭೇದನೇ. ಇರೋದೇನೋ ಸಂಬಂಧ ಏನೋ ಅಭೇದ, ವಿಶೇಷ ಸಂಬಂಧ ಅನ್ನಬಾರ್ದು. ಆ ಸಂಬಂಧ ಯಾವುದು? ಅಭೇದ. ಅದಕ್ಕೆ ಭೇದ ವ್ಯವಹಾರಕ್ಕೇನು ಕಾರಣ? ವಿಶೇಷ. ಅಭೇದೇ ಭೇದ ವ್ಯವಹಾರ ನಿರ್ವಾಹಕ ಅಂತ ವಿಶೇಷಕ್ಕೆ ನೆನಪಿದೆ. ಒಂದೇನೆ ಅಭೇದ ಅಂದ್ರೆ ಏನರ್ಥ? ತಾದಾತ್ಮ್ಯ ಅಂತಲೇ ಅರ್ಥ. ತಾದಾತ್ಮ್ಯ ಅಂದ್ರೂ ಒಂದೇ, ಅಭೇದ ಅಂದ್ರೂ ಒಂದೇ. ಅರ್ಥ ಆಯ್ತಾ? ವ್ಯತ್ಯಾಸ ಇಲ್ಲ. ತಾದಾತ್ಮ್ಯ ಅಂದ್ರೆ ಏನು? ಅದರ ಸ್ವರೂಪ ಅಂತ ಅರ್ಥ. ಆತ್ಮ ಅಂದ್ರೆ ಸ್ವರೂಪ, ತಾದಾತ್ಮ್ಯ ಅಂದ್ರೆ ಏನು? ಅದರ ಸ್ವರೂಪ. ಅಭೇದ ಅಂತ ಅರ್ಥ. ಅರ್ಥ ಆಯ್ತಾ? ಆ ತಾದಾತ್ಮ್ಯ ಎಲ್ಲೆಲ್ಲಿ ಹೇಳ್ತೇವೋ ಅದಕ್ಕೇನರ್ಥ? ಅಭೇದ ಅಂತಾನೆ ಅರ್ಥ. ಅಭೇದವನ್ನು ಹೇಳ್ತಾ ಭೇದ ಇದ್ದಂತೆ ವ್ಯವಹಾರ ಮಾಡ್ತೇವೆ. ಹಾಲಿನ ಬಣ್ಣ ಅಂತೇವೆ, ಹಾಲು ಇದ್ದುಕೊಂಡು ಬಣ್ಣನೇ, ಆದ್ರೆ ಹಾಲಿನ ಬಣ್ಣ ಅಂತೇವೆ. ಏನು ಕಾರಣ ಅದಕ್ಕೆ? ಕಿಂಚಿತ್ ವ್ಯತ್ಯಾಸ ಇಲ್ಲ, ವಿಶೇಷ ಅಂತ ಹೇಳ್ತೇವೆ. ವಿಶೇಷ ಅಂತ ಹೇಳೋದು ವ್ಯತ್ಯಾಸ ಅಂದರೆ ಮತ್ತೆ ಭೇದ ಬಂದ್ಬಿಡುತ್ತೆ. ಭೇದನೂ ಬರಕೂಡ್ದು, ಭೇದ ಪ್ರತಿನಿಧಿ ಬಟ್ ಭೇದ ಅಲ್ಲ ಅದು. ಅದಕ್ಕೆ ಹೌದೌದು ತಾದಾತ್ಮ್ಯನೇ ಹೇಳಿ ಹೇಳಿ ಹೇಳಲೇಬೇಕು. ಹಾಲಿಗೂ ಹಾಲಿ ಬಣ್ಣಕ್ಕಿರೋ ಸಂಬಂಧ ಏನೋ, ಅದಕ್ಕೂ ಅದು ರುಚಿಗಿರೋ ಸಂಬಂಧ ಏನೋ, ತಾದಾತ್ಮ್ಯನೇ. ತಾದಾತ್ಮ್ಯ ಇಜ್ಕೊಟ್ಟು ಅಭೇದ. ಹಾಂ, ಪರ್ಯಾಯ ಶಬ್ದಗಳು. ವಿಶೇಷ ಬಲಾತ್ ಗುಣಿತ್ವಂಚ ಇತಿ ವಕ್ತು ಉಭಯ ವ್ಯಪದೇಶಾದ್ ಇತ್ಯಾದಿ ಸೂತ್ರ ಚತುಷ್ಟಯ. ಉಭಯ ವ್ಯಪದೇಶ, ಉಭಯ ವ್ಯಪದೇಶ ಅಂತಂದ್ರೇನೋ, ಆನಂದಿ ಅಂತನೂ ವ್ಯಪದೇಶ ಇದೆ, ಆನಂದ ಅಂತನೂ ಇದೆ, ಜ್ಞಾನಿ ಅಂತಿದೆ, ಜ್ಞಾನ ಅಂತನೂ ಇದೆ. ಆದ್ದರಿಂದ ವಿಶೇಷ ಇದೆ ಅಂತ ಬ್ರಹ್ಮಸೂತ್ರಗಳಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ದ. ದೇಶಾಮರ್ಥಮಾಹ ಪರಮೇಶ್ವರ ಇತಿ ಏಕ ಇತಿ ಚ. ಅವುಗಳ ಅರ್ಥವನ್ನು ಹೇಳ್ತಾರೆ. ಪರಮೇಶ್ವರ ಇತಿ ಏಕ ಇತಿ ಚ. ಪರಮೇಶ್ವರ ಅಂತ ಹೇಳಿದ್ರಿಂದ ಅದೆಲ್ಲ ಕುಡ್ಕೊಂಡೋಯ್ತು. ಏಕ ಇತಿ ಚ ಪರಶ್ಚಾಸೋಶ್ಚೇತಿ ಪರಹ ಪಾಲಕ ಇತ್ಯರ್ಥ. ಮತ್ತೆ ಈಗ ಪರಮೇಶ್ವರ ಶಬ್ದಕ್ಕೆ ಆ ನಾಲ್ಕು ಸೂತ್ರದ ಅರ್ಥವನ್ನು ಒಳಗೊಂಡಿರತಕ್ಕಂಥ ರೀತಿಯಲ್ಲಿ ಅರ್ಥವನ್ನು ಮಾಡ್ತಾರೆ. ಏನದು ಪರಮೇಶ್ವರ? ನಾವೇನು ಅರ್ಥ ಸಾಮಾನ್ಯ ಅರ್ಥ ಮಾಡ್ಕೊಂಡಿರೋದೀಗ ಪರಮ ಈಶ್ವರ ಪರಮೇಶ್ವರ, ಪರಮಶ್ಚಾಸೋ ಈಶ್ವರಶ್ಚ ಪರಮೇಶ್ವರ ಅಂತ ಮಾಡ್ಕೊಳ್ಳೋದು. ಇನ್ನೊಂದು ರೀತಿ ಹೇಳ್ತಾರೆ, ಈಗ ಇನ್ನೊಂದು ರೀತಿ ಬಿಡಿಸೋಕ್ಕೂ ಬರುತ್ತದ. ಪರಶ್ಚಾಸೋ ಮೇಶ್ವರಶ್ಚ ಪರಮೇಶ್ವರ ಅಂತ ಹೇಳಿ ಏನು ಹೇಳ್ತಾರೆ, ಸ್ವಾರಸ್ಯ ಹೇಳ್ತಾರೆ ಏನಂತೇಳಿ. ಪರಮ ಈಶ್ವರ ಪರಮೇಶ್ವರ. ಏನು ಪರಮೇಶ್ವರ ಅಂದ್ರೇನು? ಸವಿಷ್ಣು ಪರಹ ಪಾಲಕ ಇತ್ಯರ್ಥ. ಪರಶಬ್ದಕ್ಕೆ ಏನಂತ ಅರ್ಥ? ಪಾಲನ ಪೂರಣ ಯೋಹೋ ಅಂತ ಧಾತು. ಪಾಲನ ಪೂರಣ ಅಂದರೆ ಪರಶಬ್ದಕ್ಕೆ ಪಾಲಕ ಅಂತಲೂ ಅರ್ಥ, ಪೂರ್ಣ ಅಂತಲೂ ಅರ್ಥ. ಇದಕ್ಕೆ ಏನರ್ಥ ಮಾಡಬೇಕೀಗ? ಪಾಲಕ ಅಂತ ಅರ್ಥ ಮಾಡಬೇಕು. ಪರಮೇಶ್ವರ ಪಾಲಕನಾಗಿದ್ದಾನೆ. ಮುಂದೆ ಪ್ರೂ ಪಾಲನ ಪೂರ್ಣ ಯೋಹೋ ಇತಿ ಪಚಾಧ್ಯಚೆ ಧಾರಣ ಪೋಷಣಾದಿ ರೂಪ ವ್ಯಾಪಾರಸ್ಯ ರಕ್ಷಾದಿ ರೂಪಸ್ಯ ಭಾಷ್ಯೋಕ್ತ ಶ್ರುತ್ಯಾದಿ ಸಿದ್ಧತ್ವಾದಿತಿ ಭಾವ. ಧಾರಣ ಪೋಷಣಾದಿ ರೂಪವಾದಂತಹ ವ್ಯಾಪಾರ, ರಕ್ಷಣಾದಿಗಳ ವ್ಯಾಪಾರ, ಇದೆಲ್ಲವೂ ಕೂಡ ಭಾಷ್ಯೋಕ್ತವಾದ ಶ್ರುತಿಯಲ್ಲಿ ಸಿದ್ಧವಾಗಿರೋದ್ರಿಂದ ಪರ ಅಂದರೆ ಅರ್ಥನೇ. ಮೇಶ್ವರ ಪರ ಇತ್ಯನ್ವೇತಿ ಪರಸ್ಯ ಲೋಕವಿಲಕ್ಷಣಸ್ಯ ಅವ್ಯಕ್ತೈಕ ಸ್ವಭಾವಸ್ಯ ಇತಿ ಯಾವತ್. ಪರಮಾತ್ಮನಃ ಸಂಬಂಧಿನ್ಯಾ ಇತಿ ವಾ. ಮೇಶ್ವರ ಪರ ಇತಿ ಅನ್ವೇತಿ. ಪರಮಾತ್ಮ ಏನಾಗಿದ್ದಾನೆ? ಮೇಶ್ವರನಾಗಿದ್ದ. ಏನು ಮೇಶ್ವರ ಅಂದರೆ ಏನು? ಪರಸ್ಯ ಲೋಕವಿಲಕ್ಷಣಸ್ಯ ಅವ್ಯಕ್ತ ಏಕ ಸ್ವಭಾವಸ್ಯ ಇತಿ ಯಾವತ್. ಪರಮಾತ್ಮ ಪರ. ಪರ ಅಂದರೆ ಏನೀಗ? ವಿಲಕ್ಷಣ ಅಂತ ಇನ್ನೊಂದು ಅರ್ಥ ಇದೆ. ಪರಕೀಯರು, ಪರಕೀಯರು ಅಂದ್ರೇನು? ಬೇರೆಯವರು ಅಂತ ಅರ್ಥ. ಅವನು ಆ ಸಹ ಪರಹ, ನನ್ನವನು ಬೇರೆಯವನು. ಸೊ ಪರ ಶಬ್ದಕ್ಕೆ ಪಾಲಕ ಅಂತ ಅರ್ಥ, ಪೂರ್ಣ ಅಂತ ಅರ್ಥ, ಬೇರೆಯವನು ಅಂತ ಅರ್ಥ. ಈಗ ಪರಸ್ಯ ಲೋಕವಿಲಕ್ಷಣಸ್ಯ ಅವ್ಯಕ್ತೈಕ ಸ್ವಭಾವಸ್ಯ ಇತಿ ಯಾವ. ಪರಮಾತ್ಮ ಏನಾಗಿದ್ದಾನೆ ಅಂದರೆ ಲೋಕವಿಲಕ್ಷಣ ಸ್ವರೂಪನಾಗಿದ್ದಾನೆ. ಆದ್ದರಿಂದನೇ ಲೋಕದಲ್ಲಿ ಕಾಣತಕ್ಕಂಥ ಏನೋ ಒಂದು ಲಿಮಿಟೇಷನ್ನ ದೇವರಲ್ಲಿ ಕಾಣೋದಕ್ಕೆ ಹೋಗಬಾರ್ದು. ಯಾತಕ್ಕೆ? ಲೋಕವಿಲಕ್ಷಣ ಯಾವುದು ಟೋಟಲಿ ಡಿಫರೆಂಟೋ ಅದರಲ್ಲಿ ನಾವು ಇದನ್ನು ಕಾಮನ್ ಫ್ಯಾಕ್ಟರ್ ಹೊಡ್ಕೊಂಡು ತಪ್ಪಾಗುತ್ತೆ. ಅದಕ್ಕೆ ಯಾವುದೋ ಪ್ರಾಣಿನ ಮೈ ಮುಟ್ತದೆ, ಸಿಂಹನ ಮುಟ್ಟಿದ್ರೆ ಕತೆ ಮುಗಿತೀವಿ ಒಂದು. ಅದು ಒಂದು ಪ್ರಾಣಿ ಅಂತ ಕೈಲಿಟ್ಟರೆ ಹೋವಿಂದ. ಯಾಕೆ? ವಿಲಕ್ಷಣ ಅದು. ಪ್ರಾಣಿಗಳಲ್ಲಿ ಏನಾಗಿದೆ ಅದು? ಪ್ರಾಣಿಗಳಲ್ಲೂ ಕೂಡ ಪ್ರಾಣಿತ್ವ ಸಾಮಾನ್ಯವಾಗಿದ್ದರೂ ಕೂಡ, ಚೇತನತ್ವ ನಮಗೂ ದೇವರಿಗೆ ಸಾಮಾನ್ಯವಾಗಿದ್ದರೂ ಕೂಡ, ಅಲ್ಲಿ ಸಿಂಹತ್ವ ಇಲ್ಲಿ, ಸಾಮಾನ್ಯ ಮೃಗತ್ವ ಇಲ್ಲಿ, ಈ ಕೀಟ ಇಲ್ಲಿ, ಅರ್ಥಾತ್ ಸಂಬಂಧ ಇಲ್ಲಿ. ಅವನ್ನೆಲ್ಲ ವಾದ ಏನು? ಚೇತನವೇ ಎಲ್ಲ ಒಂದೇ. ಇಷ್ಟೇ ಒಂದು ಕಾನ್ಸೆಪ್ಟ್ ಅದು. ಚೇತನ ಅಂದರೆ ಎಲ್ಲ ಒಂದೇ, ಪ್ರಾಣಿಗಳೆಲ್ಲ ಒಂದೇನೆ. ಹಾಗಿದ್ರೆ ಜಡ ಪದಾರ್ಥಗಳೆಲ್ಲ ಒಂದೇನಾ? ನೀರು ಬೆಂಕಿನೂ ಒಂದೇನಾ? ನೀರು ಬರೀ ನೀರಿನ ಮೇಲೆ ಕಾಯಿಸ್ಲಿಕ್ಕೆ ಹೋಗಿ ಬರುತ್ತಾ? ಬೆಂಕಿಯಲ್ಲೇ ಇಲ್ಲ. ಪದಾರ್ಥ ಅಂತ ಹೇಳಿದ್ರೆ ಒಂದೇ ಆಗಬೇಕಲ್ಲ ಅಂದರೆ ಆಗಿಲ್ಲ. ಜಡ ಪದಾರ್ಥಗಳಲ್ಲಿ ಪದಾರ್ಥತ್ವ ಇದ್ದರೂ ಕೂಡ ಹೇಗೆ ವೈಲಕ್ಷಣ್ಯ ಇದೆಯೋ, ಜೀವ ಪರಮಾತ್ಮರಲ್ಲಿ ಚೇತನತ್ವ ಇದ್ದರೂ ಕೂಡ ಏನಿದೆ? ವೈಲಕ್ಷಣ್ಯ ಇದೆ. ಅದಕ್ಕೆ ಪರಸ್ಯ ಲೋಕ ವಿಲಕ್ಷಣಸ್ಯ ಅವ್ಯಕ್ತೈಕ ಸ್ವಾವಿದೇವತ್ ಪರಮಾತ್ಮನಃ ಸಂಬಂಧಿನ್ಯಾ ಇತಿವ ಪರಾಯ ಉತ್ತಮಾಯ ಇತಿವ ಅಥವಾ ಪರಾ ಅಂತ ಮಾಡಿಕೊಂಡು ಮಾ ಮೇಶ್ವರ ಇದೆಯಲ್ಲ, ಮೇಶ್ವರ ಮೇಶ್ವರ ಅಂದ್ರೇನು? ಮಾ ಈಶ್ವರ ಮೇಶ್ವರ. ಮಾ ಅಂದರೆ ಮಹಾಲಕ್ಷ್ಮಿ, ಲಕ್ಷ್ಮೀ ಮಾತಾ ಇಂದಿರಾ ರಮಾ, ಮಾ ಅಂದರೆ ಲಕ್ಷ್ಮಿ. ಅದಕ್ಕೆಲ್ಲ ಹಿಂದಿಯೊಳಗೆ ಮಾ ಮಾ ಅಂತ ತಾಯಿನ ಕರೆದು ಬಿಡ್ತಾರೆ. ತಾಯಿಯೊಳಗೆ ಯಾರಿದ್ದಾರೆ ಮುಖ್ಯವಾಗಿ ಲಕ್ಷ್ಮೀ ಸನ್ನಿಧಾನ ಅರ್ಥದಲ್ಲಿ ಮಾ ಅನ್ನೋದು ಸರಿ ಹೋಯ್ತು. ಅಲ್ಲಿ ಮಾ ಪರಮ ಇನ್ನು ಮಾ ಶಬ್ದಕ್ಕೆ ಇನ್ನೊಂದು ಅರ್ಥ ಪ್ರಮಾ ಜ್ಞಾನ ಅಂತ ಅರ್ಥ ಇದೆ. ಮಾ ಅಂದರೆ ಪ್ರಮಾ ಜ್ಞಾನ. ಮಾ ಪ್ರಮಾ ಯಾಹ ಈಶ್ವರ ಅಪರೋ ಈಶ್ವರ ಅಪರೋಕ್ಷ ಜ್ಞಪ್ತೇಹೇ ಜ್ಞಪ್ತಃ ಆಗಿಬಿಟ್ಟಿದೆ. ಜ್ಞಪ್ತೇಹೇ ಇರಬೇಕದು. ಈಶ್ವರ ಸ್ವಾಮಿ ಇತ್ಯರ್ಥ. ಮಾಂ ಬೇ ಮಾ ಅದೇ ಅಸ್ಮತ್ ಶಬ್ದ. ಮಾಂ ಅಂದರೆ ನನ್ನನ್ನು. ಇಲ್ಲಿ ಮಾ ಅಷ್ಟೇ. ಮಹಾಲಕ್ಷ್ಮಿ ಅಂತಲೂ ಅರ್ಥ ಇದೆ. ಪ್ರನೌನ್ ಬೇರೆ, ಕಾಮನ್ ನೌನ್ ಬೇರೆ, ಪ್ರಾಪರ್ ನೌನ್ ಬೇರೆ. ಅರ್ಥ ಆಯ್ತಾ? ಪ್ರಾಪರ್ ನೌನ್ ಅದ ಮನೆ, ಅದು ಕಾಮನ್ ನೌನ್. ಮನೆಗೊಂದು ಹೆಸರಿಟ್ಟ ವೈಕುಂಠ, ಅದೇನದು? ಪ್ರಾಪರ್ ನೌನ್ ಆಯ್ತು, ಪ್ರಾಪರ್ ಆಯ್ತು. ಇವತ್ತು ಮನುಷ್ಯ ಏನದು? ಕಾಮನ್ ನೌನ್. ರಾಮಾಚಾರ್ ಏನದು? ಪ್ರಾಪರ್ ನೌನ್. ಯಾಕೆ ಕಾಮನ್ ನೌನ್ ಬೇರೆ, ಪ್ರಾಪರ್ ನೌನ್ ಬೇರೆ? ಆ ಅರ್ಥದಲ್ಲಿ ಸರಿಯಾಗಿ ವ್ಯತ್ಯಾಸ ಮಾಡಿಕೊಂಡ್ರೆ ಮಾ ಅಂತಕ್ಕಂಥದ್ದು ಸರ್ವನಾಮ ಪ್ರನೌನ್ ಮಾಡ್ಕೊಂಡ್ಬಿಟ್ರೆ ಕಾಮನ್ ನೌನ್ ಅಲ್ಲ, ಇದಲ್ಲ ಪ್ರಾಪರ್ನೌನ್ ಅಲ್ಲ, ಪ್ರನೌನ್. ಅದು ಪ್ರನೌನ್ ಆದಾಗ ಏನದು? ಹಿಂದೆ ಹಿಡಿದು ರೆಫರ್ ಮಾಡುತ್ತೆ ಅಷ್ಟೆ. ರಾಮನು ಬಂದನು, ಅವನು ಹೇಗಿದ್ದಾನೆ ಎಂದರೆ ಅವನು ಬಂತು. ಹ್ಞೂ, ತಪ್ಪದು ಜ್ಞಪ್ತೇಹೇ, ಅದು ಸರಿ ಇದೆ. ಜ್ಞಪ್ತ ಆಗಿಬಿಟ್ಟಿದೆ ಇಲ್ಲಿ, ತಪ್ಪಿದೆ. ಜ್ಞಪ್ತೇಹೇ ಈಶ್ವರ ಸ್ವಾಮಿ ಇತ್ಯರ್ಥ. ಅದಕ್ಕೆ ಪರ ಮಾ ಈಶ್ವರ. ಮಾ ಅಂದರೆ ಮಾಯಾಹ, ಪ್ರಮಾ ಮಾಯಾ ಅಂದರೆ ಪ್ರಮಾ ಪ್ರಮೆಗೆ, ಮತ್ತು ಮಹಾಲಕ್ಷ್ಮಿಗೂ ಸ್ವಾಮಿಯಾಗಿದ್ದಾನೆ, ಅಪರೋಕ್ಷ ಜ್ಞಾನಕ್ಕೂ ಸ್ವಾಮಿಯಾಗಿದ್ದಾನೆ. ಜ್ಞಾನಕ್ಕೆ ಸ್ವಾಮಿಯಾಗಿರೋದ್ರಿಂದ ಅವನ ಅನುಭವದಲ್ಲಿಂದ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಸ್ತು ಇದೆ ಅವ್ರದ್ದು ಅಂತ ಹೇಳಿದ ಮೇಲೆ ಏನು ಮಾಡೋಕ್ಕೆ ತಗೋಬೇಕಾರೆ ನಾವೀಗ? ಅವರ ಅನುಮತಿ ಬೇಕೇ ಬೇಕು. ಸೊ ಜ್ಞಾನ ಭಗವಂತನ ಅಧೀನವಾದ್ದರಿಂದ ಅಪರೋಕ್ಷ ಜ್ಞಾನ ನಮಗೆ ಬರಬೇಕಾದ್ರೆ ಏನಾಗಬೇಕು? ದೇವರ ಅನುಗ್ರಹ ಬೇಕೇ ಬೇಕು. ಅನುಗ್ರಹ ಇಲ್ಲದವರು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ನಿಯಮನ ಜ್ಞಾನ ಯಾರಿಂದ ಬರಬೇಕು? ಅವನು ಮಾಡೋನಾದರೆ ಅವನಿಂದನೇ ಬರಬೇಕು, ಬೇರೆ ದಾರಿ ಇಲ್ಲ. ನಿತ್ಯ ಅವ್ಯಕ್ತೋಪಿ ಭಗವಾನ್ ಇಚ್ಛತೆ ನಿಜಶಕ್ತಿತಃ. ಅದಕ್ಕೇ ಪರಮಾತ್ಮ ನಿತ್ಯ ಅವ್ಯಕ್ತನಾಗಿದ್ದರೂ ಕೂಡ ಅಪರೋಕ್ಷ ಜ್ಞಾನ ಸ್ವಾಮಿಯಾಗಿರೋದ್ರಿಂದ ಸ್ವಾಮಿಯಾದ ಅವನು ನಿಜಶಕ್ತಿತಃ ಇಚ್ಛತೆ, ತನ್ನ ಸ್ವಭಾವ ಶಕ್ತಿಯಿಂದ ಸ್ವಾಭಾವಿಕ ಸಾಮರ್ಥ್ಯ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಆಕಾಶ ಕಣ್ಣಿಗೆ ಕಾಣೋದಿಲ್ಲ, ಕಣ್ಣಿಗೆ ಕಾಣೋದ್ರೆ ಕಾಣೋದೇ ಇಲ್ಲ, ಮುಗಿದೋಯ್ತು ಅಷ್ಟೇ. ಆದರೆ ವಾಯು ಗಾಳಿ ಕಣ್ಣಿಗೆ ಕಾಣೋದಿಲ್ಲ, ಕಾಣೋದಿಲ್ಲ. ದೇವ್ರು ಹಾಗಲ್ಲ, ಕಣ್ಣಿಗೆ ಕಾಣೋದಿಲ್ಲ ಹೌದು, ಅನುಗ್ರಹ ಮಾಡಿ ಭಕ್ತರಿಗೆ ಕಾಣಿಸ್ತಾನೆ ಕೂಡ ಹೌದು. ಇದು ಬೇರೆ ವಸ್ತುಗಳಿಲ್ಲದೇ ಇರೋ ಸಾಮರ್ಥ್ಯ. ಅದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಅಚಿಂತ್ಯದ್ಭುತ ಶಕ್ತಿ ದೇವರು ನಿಜಶಕ್ತಿ ತಹ ಅಂತ ಶಕ್ತಿಯಿಂದ ಕಾಣ್ತಾನಾದ್ದರಿಂದ ದೇವರನ್ನು ನಾವು ಬರೀ ನಾವೇ ಪ್ರಯತ್ನ ಪಟ್ಟರೆ ಎಂದೆಂದೂ ಕಾಣೋದಿಲ್ಲ, ಅನುಗ್ರಹ ಮಾಡಿದರೆ ಕಾಣ್ತಾರೆ ಅಷ್ಟೇ. ಸೊ ಯಾವುದಕ್ಕೆ ಪ್ರಯತ್ನ ಪಡ್ಬೇಕು ನಾವೀಗ? ಅನುಗ್ರಹ ಪ್ರಯತ್ನ ಅನುಗ್ರಹ ಪಡಬೇಕಾಯ್ತಾಗ ಈ ಕ್ಷಣ ಅಂದ್ರೇನು ನೋಡೋದು. ಪ್ರಾ ಈ ಕ್ಷಣ ಪ್ರೇಕ್ಷಕ ನೋಡುವವನು, ಪ್ರಾ ಸೇರಿದೆ ಅಲ್ಲಿ. ಸೊ ಇಲ್ಲೇನಿದು ಈ ಕ್ಷಣ ಅಂತ ಏನಂತ ಬಂತೀಗ ಎಲ್ಲಿದೆ? ಈಕ್ಷತೆ ನೋಡಲ್ ಪ್ರೇಕ್ಷತೆ ನೋಡಲ್ಪಡ್ತಾನೆ ಪ್ಯಾಸಿವ್. ಅವ್ಯಕ್ತ ಸ್ವಭಾವೋಪಿ ಪ್ರಸನ್ನ ಸನ್ ಸ್ವಾತ್ಮ ಪರೋಕ್ಷ ಜ್ಞಾನಂ ಭಕ್ತೇಭ್ಯೋ ದದಾತಿ ಇತಿ ಭಾವ. ಸ್ವರೂಪತಃ ಅವ್ಯಕ್ತನಾಗಿದ್ದರೂ ಕೂಡ ತನ್ನ ಭಕ್ತನಿಗೆ ಪ್ರಸನ್ನನಾಗಿಬಿಟ್ಟು ತನ್ನ ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ. ದೃಷ್ಟ ಅಂತ ಅರ್ಜುನನಿಗೆ ಹೇಳಿದ, ನೀನು ನೋಡೋಕ್ಕೆ ಬರೋದಿಲ್ಲ, ನಾನು ತೋರಿಸ್ತೇನೆ ಅಂತ ಹೇಳಿದ. ಕರೆಕ್ಟ್ ಆಯಿತು. ಅಂದರೆ ಅರ್ಜುನಿಗೆ ಯಾಕೆ ನೋಡೋಕ್ಕೆ ಬರೋದಿಲ್ಲ ಅಂದರೆ ಅವ್ಯಕ್ತ ಪರಮಾತ್ಮ ನೋಡೋಕ್ಕೆ ಬರೋದಿಲ್ಲ, ಅನುಗ್ರಹ ಮಾಡಿ ತೋರಿಸ್ತೇನೆ ಅಂತ ತೋರಿಸ್ದ. ಮತ್ತೆ ತೆಗೆದ, ಅದೇ ವಾಪಸ್ ಹೋಗಲಿಲ್ಲ. ಮತ್ತೆ ಏನು ಮಾಡ್ತಾನೆ? ತೆಗೆದ, ವಾಪಸ್ ತಗೋ ಅಂತ ಕೇಳಿದ. ಮತ್ತೆ ತೋರಿಸು ಅಂತಲೂ ಅರ್ಜುನ ಕೇಳಿದ, ವಾಪಸ್ ತಗೋ ಅಂತ ಕೇಳಿದ. ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೇ. ವಿಶ್ವರೂಪದ ಪರಮಾತ್ಮ ದಯವಿಟ್ಟು ಆ ರೂಪ ತೋರಿಸ್ಬಿಡು. ಅದನ್ನು ಆಟೋಮೆಟಿಕ್ ಅಲ್ಲ, ಮತ್ತೆ ಅನುಗ್ರಹ ಮಾಡಿದರೆ ತೋರಿಸ್ತಾನೆ, ಅನುಗ್ರಹ ಮಾಡಿದರೆ ವಾಪಸ್ ತೆಗಿತಾನೆ. ಇಲ್ಲದವ್ರು ನೋಡೋಕ್ಕೆ ಆಗ್ತಿರಲಿಲ್ಲ. ಅದೇ ರೀತಿ ನೋಡ್ತಾ ಇದ್ರೆ ಏನಾಗ್ತಾ ಇತ್ತು? ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ದೇವರ ಸ್ವಭಾವ ಅಷ್ಟು ಅನಂತ ಸೂರ್ಯ ಪ್ರಕಾಶ, ಇಷ್ಟಿಟ್ಕೊಂಡು ಕೈ ಇಟ್ಕೊಂಡ್ಬಿಡ್ತೇವೆ ಆಗಲೇ, ನೋಡ್ಲಿಕ್ಕಾಗೋದಿಲ್ಲ. ಅದರಿಂದ ತೆಗೆದುಕೊಳ್ಳಕ್ಕೂ ದೇವರ ಅನುಗ್ರಹ, ತೆಗಿಲಕ್ಕೂ ದೇವರ ಅನುಗ್ರಹ ಬೇಕು. ಎಲ್ಲದಕ್ಕೂ ಹಾಗೇನೆ, ಪ್ರತಿಯೊಂದನ್ನು ದೇವರ ಅನುಗ್ರಹ ಎಲ್ಲದರಲ್ಲೂ ಇದೆ. ದೇವರೇ ತುಂಬ ನಮ್ಮ ಮನೆ ಕೊಟ್ಬಿಡಪ್ಪ ಸಾಕು, ವಾಸ ಇನ್ ಮಾಡ್ಕೋತಿ ಹಾಗಿದ್ರೆ ಗೊತ್ತಾಯ್ತಾ, ಮನೆ ವಾಸ ಮಾಡ ಮಾಡಿಬಿಡಪ್ಪ, ಸಂಪಾದನೆ ಇನ್ ಮಾಡ್ತೀಯ ಹಾಗಿದ್ರೆ, ಅನ್ನ ಕೊಟ್ಬಿಡಪ್ಪ ಊಟ ನೀನ್ ಮಾಡ್ತೀಯ ಗೊತ್ತಾಯ್ತಾ, ಬಾಯಿಗೆ ಇಟ್ಕೊಂಡು ಕೊಟ್ಬಿಡ್ಬಿಡಪ್ಪ ನುಂಗ್ಲಕ್ ಬರುತ್ತಾ ನಿನಗೆ. ರಾಹು ಏನು ಮಾಡಿದ, ಬಾಯ ಬೀಳಿ ಬಾಯ ಕೇಳಿದ, ಅಷ್ಟು ಹುಟ್ಟಕ್ಕೆ ಬರಲೇ ಇಲ್ಲ ಅವನಿಗೆ. ಅವ್ರು ಎಷ್ಟು ಬುದ್ಧಿ ವೆತ್ತಿಕೆ ಮಾಡಿದ್ದೆ ಅಂದರೆ ನಮ್ಮೆಲ್ಲರಿಗಿಂತ ಮುಂದೋಗಿದ್ದ ಪಾಪ. ಎಲ್ಲಿವರೆಗೆ ಹೋಗಿದ್ದ? ಬಾಯಲ್ಲಿ ಬೀಳೋವರೆಗೂ ದೇವ್ರ ಕೆಲಸ, ನುಂಗೊಂದು ನನ್ನ ಕೆಲಸ ಅಂತ ತಿಳ್ಕೊಂಡಿದ್ದ. ಆ ಕಟ್ ಮಾಡಿದ ಪರಮಾತ್ಮ, ಅರ್ಥ ಆಯ್ತಾ? ಈಗ ಅದಕ್ಕೆ ಅವನೇನು ತಿಳ್ಕೊಬೇಕಾಗಿತ್ತು? ನುಂಗೋದು ದೇವ್ರ ಕೆಲಸ ಅಷ್ಟೇ ಅಲ್ಲ, ನುಂಗಿದ ಮೇಲೆ ಜೀರ್ಣ ಆಗೋದು ಮತ್ತೆ ದೇವ್ರ ಕೆಲಸ. ಅಹಂ ವೈಶ್ವಾದರೋ ಭೂತ್ವ ಪ್ರಾಣಿನಾಮ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಇಲ್ಲರೂ ಜೀರ್ಣ ಆಗಿಲ್ಲ ಅಂತ ಹೋಗೋ ಪ್ರಸಂಗ ಬರ್ತಿರಲಿಲ್ಲ. ಜೀರ್ಣ ಹೊಸ ಕಾರ್ಯ ಅದು ಒಂದು, ಅದೆಲ್ಲರಿಗೂ ಆಗೋದಿಲ್ಲ. ಜೀರ್ಣ ಯಾರಿಗಾಗಬೇಕಾದ್ರೂ ದೇವರ ಅನುಗ್ರಹ ಮಾಡಿದರೆ ಮಾತ್ರ. ಆಮೇಲೆ ಜೀರ್ಣ ಆಯಿತು, ಹೋಗ್ಬೇಕಾದ ಕಡೆ ಹೋಗಲೇ ಇಲ್ಲ. ಎಲ್ಲೆಲ್ಲಿ ಹೋಗ್ಬೇಕದು? ದೇಹಕ್ಕೆ ಹೋಗಬೇಕು, ದೇವತೆಗಳಿಗೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ ಅಲ್ಲಿಗೆ ಹೋಗಬೇಕು, ಹಂಗಾಗಿ ತಲುಪಬೇಕು, ಮನಸ್ಸಿಗೆ ತಲುಪಬೇಕು. ಎಷ್ಟು ಕೆಲಸ ಇದೆ ಅಲ್ಲೆಲ್ಲ ಮಾಡೋದಾರೆ, ಪೋಟ್ ಬಾಕ್ಸ್ ಹಾಕಿ ಬಂದ್ಬಿಟ್ಟೆ ಅಷ್ಟೇ. ಸಾಲ್ಟ್ ಔಟ್ ಮಾಡಿ ಹಾಕೋ ಕೆಲಸ ಇದೆಯಲ್ಲ, ಅಲ್ಲೇ ಬಿದ್ದಿದ್ರೆ ಬೂದೋಯ್ತು. ಸಾಲ್ಟ್ ಔಟ್ ಮಾಡಬೇಕು, ಯಾರ್ಯಾರು ಹೋಗಿ ಎಲ್ಲದ್ದು ಯಾವ್ಯಾವ ಭಾಗಕ್ಕೆ ಹೋಗ್ಬೇಕು. ಈಗ ತಲೆನೋವು ಅಂತ ಕೊಟ್ಟಿದ್ದಾನೆ, ಅವ್ನು ಏನು ಕೊಡ್ತಾನೆ? ಈಗ ಮಾತ್ರೆ ಕೊಟ್ಬಿಡಿ ನಿಮಗೆ. ಅದೇ ತಲೆನೋವು ಇಲ್ಲಿದೆ, ಮಾತ್ರೆ ಇಲ್ಲಿ ಕೊಟ್ಟರೆ ಏನು ಮಾಡ್ಬೇಕೀಗ? ಡಾಕ್ಟ್ರಿ ಪಾಪ ನಾನೇ ವಾಸಿ ಡಾಕ್ಟ್ರಿಗಿಂತ, ನನಗೆ ಅಷ್ಟು ಗೊತ್ತಿದೆ ತಲೆ ಬೇರೆ ಹೊಟ್ಟೆ ಬೇರೆ ಅಂತ ಡಾಕ್ಟ್ರಿಗೆ ಅದು ಕೂಡ ಗೊತ್ತಿಲ್ಲ ಅಂತ ಏನು ಮಾಡ್ಬೇಕ? ತಮಾಷೆ ಇಲ್ಲಿ ತಿಂದಿದ್ದ ಆಹಾರ ಏನಾಯ್ತದ? ಅಲ್ಲಿಗೆ ಹೋಯ್ತು, ತಲೆ ವಾಸಿ ಆಗ್ಬಿಡುತ್ತೆ. ಮ್ಯಾಜಿಕ್ ಅದು, ಇಲ್ಲಿರೋದು ಇಲ್ಲಿದೆ. ಎಷ್ಟು ತಮಾಷೆ ಆಶ್ಚರ್ಯ, ಇಂಜೆಕ್ಷನ್ ಇಲ್ಲಿಗೆ ಕೊಡ್ತಾನೆ, ತಲೆ ಏನೋ ಕೊಡ್ತಾನೆ, ಅಲ್ಲಿಗೆ ಹೋಗಿದೆ. ಇದೇ ವ್ಯವಸ್ಥೆ ಯಾರು ಮಾಡ್ಬೇಕಿದ್ರ? ಡಾಕ್ಟ್ರು ಮಾಡ್ತಾರಲ್ಲ, ಆ ವ್ಯವಸ್ಥೆ ಇರೋದಕ್ಕೆ ಡಾಕ್ಟ್ರು ಮಾಡಿದ್ರೆ ಆಗುತ್ತೆ ಅಷ್ಟೇ. ಉದ್ದಕ್ಕೆ ಹೋಗಿ ಬರೇ ಬರುತ್ತೆ, ಜಾಸ್ತಿ ವ್ಯವಸ್ಥೆಯೇ ಬರುತ್ತೆ, ಇವ್ನು ಮಾಡ್ಕೊಂಡಿರೋಕೆ ಬರೋಲ್ಲ ಅದನ್ನು. ಅರ್ಥ ಆಯ್ತಾ? ದೇವರ ಅವಸ್ಥೆ ವ್ಯವಸ್ಥೆ ಇಟ್ಟಿದ್ದಾನೆ ಅಂದರೆ ಡಾಕ್ಟ್ರ್ ಔಷಧಿ ಕೊಟ್ಟ ಅಂತ ತಿಳ್ಕೊಳ್ಳಿ. ಔಷಧಿ ಫಂಕ್ಷನ್ ಮಾಡೋಕ್ಕೆ ಏನು ಬೇಕು? ಮತ್ತೆ ದೇವರ ಅನುಗ್ರಹ ಬೇಕು, ಔಷಧಿ ಒಳಗೆ ದೇವರಿರಬೇಕು, ವಾಸಿ ಆಗಬೇಕು. ವಾಸಿ ಆದಾಗ ಅನುಭವನೆ ಬರಬೇಕು, ಮತ್ತೆ ಅನುಭವನೆ ಬರೋದ್ರೆ ಏನು ಉಪಯೋಗ ಇಲ್ಲ. ಎಷ್ಟು ಅನುಗ್ರಹ ಮಾಡ್ತಾನೆ ಅಂದರೆ ಅದಕ್ಕೆ ದೇವರು, ದೇವರ ಸಾಮರ್ಥ್ಯ ಅತಿ ವಿಚಿತ್ರವಾದದ್ದು. ಆ ಕರುಣಾಡಿ ನಮಗೇನು ಮಾಡಬೇಕಾಗಿಲ್ಲ ಅಂತ, ಯಾವ ರೀತಿ ನಮಗೆ ಅವರು ದೇವರಿಗೆ ಅಗ್ರಿಮೆಂಟ್ ಇಲ್ಲ, ಒಪ್ಪಂದ ಇಲ್ಲ, ಪೂಜೆ ಮಾಡಿದ್ರೆ ಅನುಗ್ರಹ ಮಾಡಲೇಬೇಕು, ಏನಿಲ್ಲ ಅದೆಲ್ಲ ಕೂಡ. ಆದರೆ ಏನು ಮಾಡ್ತಾನೆ ದೇವರು? ಅದು ಇದೆ, ನಿರ್ನಿಮಿತ್ತೋಪಕಾರಿ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶ್ವತಿ. ದೇವರಲ್ಲಿ ನಿರ್ನಿಮಿತ್ತ ಭಕ್ತಿ ಯಾತಕ್ಕೆ ಮಾಡಬೇಕು ಅಂದರೆ ಆತ ನಿರ್ನಿಮಿತ್ತ ನಮ್ಮನ್ನು ಕಾಪಾಡ್ತಾನೆ. ಅಂದರೆ ಏನು ಮಾಡಬೇಕಾಗ? ನಾವು ನಿರ್ನಿಮಿತ್ತವಾಗಿ ಮಾಡಬೇಕು. ಆತೇನಾದ್ರೂ ನಿಮಿತ್ತ ಇಟ್ಕೊಂಡು ನಾವೇನು ಮಾಡಬೇಕಾಗಿತ್ತು? ನಾವು ನೀವು ಕೇಳಿದ್ರೆ ನಾನು ಕೇಳಿದೆ ಅಂತ ಹೇಳ್ಬೋದು. ಹೇಳ್ತಾ ಅವ್ರು ಏನೂ ತೊಗೊಂಡಿಲ್ಲ, ನಾವು ತೊಗೋಬಾರ್ದು ಹಾಗನ್ಸುತ್ತೆ. ಜನರಲ್ಲಿ ಏನನ್ಸುತ್ತೆ? ಯಾರೋ ಹಾಗೆ ಕೊಟ್ಟ ಒಂದು ವಸ್ತುನ ನಾವೇನು ಮಾಡ್ತೀವಿ, ನಾವೊಂದು ಕೊಟ್ಟರೆ ಅವ್ನು ಕೊಡ್ಲಕ್ಕೆ ಬಂದರೆ ನೀವು ಇಸ್ಕೊಂಡ್ರೆ ನಾನು ಇಸ್ಕೊಳ್ಳ ಅಂತ ಹೇಳ್ತಾ. ನೀವು ತೊಗೊಂಡಿಲ್ಲ ಅದಕ್ಕೆ ನಾನು ತೊಗೊಳ್ಳೋದಿಲ್ಲ, ರೆಸಿಪ್ರಿಕೇಟ್ ಮಾಡಬೇಕಲ್ಲ. ಆದರೆ ದೇವ್ರು ನೀನು ಮಾತ್ರ ನಾವು ಮಾತ್ರ ಕೇಳ್ತಾನೆ ಇರ್ತೀವಿ, ನೀನು ಮಾತ್ರ ಕೇಳಬಾರ್ದು, ನೀನು ಕೇಳಬಾರ್ದು ನಮ್ಮನ್ನು, ನಾವು ಮಾತ್ರ ಕೇಳ್ತಾನೆ ಇರ್ತೀವಿ. ಏನಾಯ್ತು ಅಲ್ಲಿಗೆ? ಸವೈ ಭಕ್ತ ನವೈ ಹೇಳಿರಲ್ಲ, ಅವನು ಒಡಿಕ್ಕ, ಅವನು ವ್ಯಾಪಾರಿ ಆಗ್ತಾನೆ ಹೊರತು ಏನಾಗೋದಿಲ್ಲ, ಭಕ್ತನಾಗೋದಿಲ್ಲ ಅಂತ ಪ್ರಹ್ಲಾದನ ಮಾತು ಸ್ಪಷ್ಟವಾಗಿದೆ. ಸ್ವಾಮಿ ಭಕ್ತೇಭ್ಯೋ ದದಾತಿ. ಇನ್ನು ದೇವರು ಅಸ್ಮಾತ್ ಕೇಳಕ್ಕೆ ಹೋದ್ರೆ ಏನು ಮಾಡಬೇಕು? ನಾವೇನು ಸ್ವಲ್ಪ ಸೇವೆ ಮಾಡಿ ದೊಡ್ಡ ಲಿಸ್ಟ್ ಕೊಟ್ಟಿವಿ, ಆಯಿತು ನೀನು ಕೇಳಿದ್ದಕ್ಕೆ ಕೊಟ್ಟೆ, ನಾನು ಕೇಳಿದ್ದಕ್ಕೆ ಕೊಡಿ. ಈಗ ನಾನೇನು ಮಾಡಿದ್ದೀನಿ ನಿನಗೀಗ? ದೇಹ ಕೊಟ್ಟು ಎಲ್ಲ ಎಲ್ಲ ಮಾಡಿದೆ, ಏನು ಕೊಡ್ತೀಯ ಕೊಡಿ. ಈಗ ಏನು ಬಜ್ಜಿ ತದ್ದು ಹೋಗ್ತಾನಾಗ, ಅದಕ್ಕೇನು ಹೇಳಬೇಕಾಗ? ಸ್ವಾಮಿ ನೀನು ಕೊಡೋದು ಬೇಡ, ನಾವು ಕೇಳೋದು ಬೇಡ, ಯಾಕೆ? ನೀನು ಕೊಟ್ಟಷ್ಟು ಕೊಡೋ ಯೋಗ್ಯತೆ ನಮಗಿಲ್ಲ, ಅರ್ಥ ಆಯ್ತಿಲ್ಲ. ನೀನು ಕೊಡೋಷ್ಟು ನೀವು ಮಾಡಿದ್ರೆ ಮಾಡೋಕ್ಕೆ ಬರೋದಿಲ್ಲ ಅಂತ ಎಷ್ಟೊತ್ತು ಹೇಳೋದಿಲ್ಲ, ನಾವೀಗ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡಿದೆ. ಅದೇ ಯಾರೋ ನಮಗಿಂತ ದೊಡ್ಡವ್ರು ಮಾಡಿದ ಮಾಡಲಿಕ್ಕೆ ನಮಗೆ ಬರೋದಿಲ್ಲ ಅಂತ ಹೇಳಿದಾಗ ಸರ್ವೋತ್ತಮ ಮಾಡಿದ ಮಾಡಲಿಕ್ಕೆ ಬರುತ್ತಾ? ಅದಕ್ಕೇನು ಜಾಣತನ ಮಾಡಬೇಕು ಅಂದರೆ ಅಕಸ್ಮಾತ್ ಫಲ ಕೆಡ್ತೇನೆ, ನಾಳೆ ವಾಪಸ್ ಕೊಡೋ ಜವಾಬ್ದಾರಿ ಇದೆ, ನನ್ನ ಕೈಲಿ ಆಗೋದಿಲ್ಲ, ಅದು ಕೇಳೋದಕ್ಕೆ ಹೋಗೋದಿಲ್ಲ ಅಷ್ಟೇ. ಭಕ್ತಿಯಲ್ಲಿ ಕೇಳಬಾರ್ದು ಅನ್ನೋದಕ್ಕೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಕರ್ಮಣ್ಯೇವಾಧಿಕಾರಸ್ತೇ ಮಹಾಫಲೇಶು ಕದಾಚರ. ಫಲ ಕೇಳೋದಕ್ಕೆ ಹೋಗಿ ಬಾಡಿ ರಿಸ್ಕಿ ಬಿದ್ದು ಹೋಗ್ಬಿಡ್ತೇವೆ ನಾವೇ. ಕೇಳದೆ ಹೋಗಿದ್ದು ಆರಾಮಾಗಿರ್ತಿತ್ತು, ಕೇಳಿದ್ದಕ್ಕೆ ತಪ್ಪೇನಾಯ್ತು. ಈಗ ನೀನಿಗೆ ನಾನು ಕೇಳ್ತಾ ಶುರು ಮಾಡಿದರೆ ಎಷ್ಟು ಪದ್ಧತಿ ಆಗುತ್ತೆ. ಆದ್ದರಿಂದ ನಾವು ಕೇಳಿ ಸಿಕ್ಕಾಕೊಳ್ಳೋದಕ್ಕೆ ಹೋಗಲೇಬಾರದು. ತಥಾ ಏಕಃ ಗುಣಾದಿಭಿ, ಅದಕ್ಕೆ ಫಲಶ್ರುತಿ ಯಾವುದೇ ಸ್ವಯಾತಕ್ಕೆ ಹಾಕಿರ್ತಾರಿದ್ರೆ ಸಿಕ್ಕಾಕೊಳ್ಳಿ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಹೇಳ್ಕೊ ಸಿಕ್ಕ ಅವರೇ ಸಿಕ್ಕಾಕೊಬಿಡ್ತಾರೆ, ಕೊಟ್ಬಿಡೋದಿಲ್ಲ, ಅಲ್ಲಿ ಏನು ಮಾಡ್ತಾರೆ ಇಷ್ಟೆಲ್ಲ ಸ್ತೋತ್ರ ಮಾಡಿಕೊಡಿ. ಏನು ಮಾಡ್ತಾರಲ್ಲಿ ಫಲಶ್ರುತಿ ಓದೋದು ತಪ್ಪಲ್ಲ, ಫಲ ಡ್ರಾ ಮಾಡೋದು ತಪ್ಪು. ಚೆಕ್ಕಿದೆ ಅಂತೇಳಿ ಕೊಡ್ಕೊತಾ ಹೋಗಿಬಿಟ್ರೆ ಸುಮ್ಮನೆ ಚೆಕ್ ಕೊಡೋದು ಯಾತಕ್ಕೆ? ಬೇಕಾದ್ರೆ ನಾವು ಆಗಲ್ಲ, ಫಲ ಆದರೆ ಕೇಳಲೇಬೇಕು ಅಂತ ಮಾಡ್ಕೊಬಿಡಿ. ಚೆಕ್ ಅಂದರೆ ಬರಲೇಬೇಕು ಅಷ್ಟೇ, ಅಲ್ಲೇ ಬರೆದು ಕೊಟ್ಬಿಡೋದು ಹಾಗೇನೆ. ಅದು ಕೊಟ್ಟಿಲ್ಲ ಸೀಲ್ ಅಂತಷ್ಟು ಹಾಕಿಬಿಡ್ತಾರ, ಯಾವಾಗ ಹಾಕ್ತಾನೆ ಅದನ್ನು? ಬೇಕಾದಾಗ ಹಾಕ್ತಾರೆ. ಕೆಲವು ಸರ್ತಿ ಏನು ಮಾಡ್ತಾರೆ ಗೊತ್ತಾ, ಕೇಳದೆ ಹೋದರೆ ಕೆಲವು ಕಂಪನಿಗಳಲ್ಲಿ ಹೇಗಿರುತ್ತೆ ಅಂದರೆ ನೆಕ್ಸ್ಟ್ ಇಯರ್ ಕ್ಯಾರಿ ಓವರ್ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ ಗೊತ್ತಾ, ಆದಷ್ಟು ಉಳಿಸೋ ಟ್ರೈ ಮಾಡ್ತಾರೆ. ಲ್ಯಾಪ್ಸ್ ಆಗೋದಾರೆ ಏನು ಮಾಡ್ತಾರೆ ತೊಗೊಂಡ್ಬಿಡ್ತಾರೆ. ಕೆಲವು ಲ್ಯಾಪ್ಸ್ ಆದರೆ ಪರವಾಗಿಲ್ಲ, ಕೆಲಸಕ್ಕೆ ಬರ್ತೀರಮೇ ಅದು ಬೇರೆ. ಲ್ಯಾಪ್ಸ್ ಆಗಬಾರಂತ ಡಿಸೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಕ್ಲಾಸ್ ನಡೀತಾನೆ ಇರೋದು ಎಲ್ಲ ಇನ್ಮೇಲೆ ಏನು ಮಾಡೋದೆಲ್ಲ ಸಿ ಲಕ್ಷ ಇದು ಮಾಡ್ತಾವೆ, ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡಿಬಿಡ್ತಾರೆ. ಆದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಯಾರು ಈ ರೂಲ್ ಬಂದ ತಕ್ಷಣ ಮುಂದೆ ವರ್ಷ ಬರುತ್ತೆ ಅಂತ ತಕ್ಷಣ ಏನು ಮಾಡ್ತಾರೆ, ಅವತ್ತು ಲೇಟಾಗಾರ ಬರ್ತೇನೆ ಲೀವ್ ಹಾಕೋದಿಲ್ಲ ಅಂತಾರೆ, ಒಂದು ಲೀವ್ ಉಳ್ಕೊಳ್ಳಿ ಅಂತೇಳಿ. ಆ ರೀತಿ ಮಾಡಬೇಕು. ಫಲ ಕೇಳೋದು ಬಿಟ್ಬಿಟ್ಟು ಏನಾಗುತ್ತದ, ದೊಡ್ಡ ರಾಶಿಯಾಗಿ ಉಳ್ಕೊಂಡ್ಬಿಡೋದು ನಡೀತಿಲ್ಲ. ಆದರೆ ತುಂಬ ಜಾಣ್ತಾ ಏನು ಮಾಡ್ತಾವೆ, ತುಂಬ ಉಳ್ಕೊಂಡಾಗ ಮತ್ತೆ ಖರ್ಚು ಮಾಡೋಕ್ಕೆ ಬರೆಸ್ ಬರೋದಿಲ್ಲ. ಯಾಕೆ ಇದೇ ಎನ್ಕ್ಯಾಶ್ಮೆಂಟ್ ಬರುತ್ತೆ ಆಮೇಲೆ, ಅದು ಇದು ಜ್ಞಾನಕ್ಕೆ ಕನ್ವರ್ಟ್ ಆಗುತ್ತೆ. ಆ ಥರ ನಾವು ಅಲ್ಲೆಲ್ಲೇ ಡ್ರಾ ಮಾಡಿಕೊಳ್ಳೋ ಅಭ್ಯಾಸ ಬಂದಿದ್ದರಿಂದ ಜ್ಞಾನದ ಕಾನ್ಸೆಪ್ಟೇ ಹೋಗಿಬಿಡ್ತು. ಅದಕ್ಕೆ ನಿಷ್ಕಾಮ ಕರ್ಮ ಅಂತ ಕರೆಯೋದು. ನಿಷ್ಕಾಮ ಕರ್ಮ ಅಂದರೆ ಜ್ಞಾನಾಪೇಕ್ಷೆಯ ಕರ್ಮ ಅಂತ ಅರ್ಥ. ಯಾವ ಕಾಮನೆ ಇಲ್ಲದ ಕರ್ಮ ಅಂತ ಅರ್ಥ ಅಲ್ಲ. ಜ್ಞಾನಭಕ್ತಿ ವೈರಾಗ್ಯವನ್ನು ಬಯಸ್ತಕ್ಕಂಥ ಕರ್ಮಕ್ಕೆ ನಿಷ್ಕಾಮಾಪೇಕ್ಷೆಯ ಕರ್ಮ ಅಂತ ಕರೀತಾರೆ. ಅದೇ ನಿಷ್ಕಾಮ ಕರ್ಮ. ಹೌದು, ಪಾಪ ಯಾಕೆ ಪರಿಹಾರ ಮಾಡಬೇಕು, ಯಾಕೆ ಪರಿಹಾರ ಆಗ್ಬೇಕು ಪಾಪ, ಯಾತಕ್ಕಾಗಬೇಕು ಅಲ್ಲ. ಅದಕ್ಕೆ ಜ್ಞಾನಭಕ್ತಿ ವೈರಾಗ್ಯ, ಜ್ಞಾನಭಕ್ತಿ ವೈರಾಗ್ಯ ಕಡ್ಡಿಯಾಗಿದೆ, ಅದಕ್ಕೆ ಹೋಗ್ಬೇಕು. ಪಾಪ ಯಾತಕ್ಕೆ ಹೋಗ್ಬೇಕು ಅಂದರೆ ಜ್ಞಾನಭಕ್ತಿ ವೈರಾಗ್ಯ ಬರದಂತೆ ಬ್ಲಾಕ್ ಮಾಡುತ್ತೆ. ಅದಕ್ಕೇನು ಮಾಡಬೇಕಾಗ, ಏನು ಮಾಡಬೇಕು, ಪಾಪ ಕಳ್ಕೋಬೇಕು. ಅದು ಉದ್ದೇಶ ಎಲ್ಲಿ ಬಂತು ಮತ್ತೆ, ಈಗ ಜ್ಞಾನಭಕ್ತಿ ವೈರಾಗ್ಯಕ್ಕೆ ಬಂತು. ಸೊ ಯಾವುದಕ್ಕೆ ಕೌಂಟ್ ಆಯ್ತದ, ನಿಷ್ಕಾಮ ಕರ್ಮನೇ ಕೌಂಟ್ ಆಯ್ತು. ಅರ್ಥ ಆಯ್ತಾ ಈಗ? ಅದು ಯಾವುದೇ ದೃಷ್ಟಿಯಲ್ಲಿ ನಾವು ಜ್ಞಾನಕ್ಕೆ ಲಿಂಕ್ ಮಾಡಿಬಿಟ್ರೆ ಲಾಸ್ಟ್ ಬೋಗಿ ಕೂಡ ಹೋಗುತ್ತೆ. ಎಲ್ಲ ಇಂಜನ್ಗೆ ಅಟ್ಬೇಕ್ಬಿಟ್ರೆ ಲಾಸ್ಟ್ ಬೋಗಿ ಕೂಡ ಏನಾಗುತ್ತದ, ಮುಂದಕ್ಕೆ ಹೋಗಲೇಬೇಕು. ಕನೆಕ್ಟ್ ಆಗಿಬಿಟ್ರೆ ಆಗಿರುತ್ತೆ ಅಷ್ಟೆ. ನಿಷ್ಕಾಮ ಕರ್ಮ ಅನಿಸ್ಕೋಬೇಕಾದ್ರೆ ಇದು ಕನೆಕ್ಟ್ ಆಗಬೇಕು. ಅದೊಂದು ಆಗದೆ ಹೋಗಿಬಿಟ್ರೆ ಏನಾಯ್ತದ, ಏನು ನಮ್ಮ ಸೂಪರ್ ನಮ್ಮ ಕ್ಲಾಸ್ A+ ಕ್ಲಾಸು ಗೊತ್ತಾಯ್ತಾ, ಬೋಗಿ ಕನೆಕ್ಟ್ ಆಗಿಲ್ಲ, ಏನು ಮಾಡಬೇಕು ಅವನು. ಇನ್ನೊಬ್ಬನ ಏನು ಮಾಡಿದ್ದಾನೆ, ವರಿಷ್ಠರು ಪಾಪ ಸ್ಟ್ಯಾಂಡಿಂಗು ಕನೆಕ್ಟ್ ಆಗಿದೆ, ಒಟ್ಟಾಟ ಮಾಡಿ ಹೋಗ್ಬಿಡ್ತಾರೆ ಮುಂದಕ್ಕೆ ಅವ್ರು. ಅದಕ್ಕೆ ಅಲ್ಲೇ ಕೂತೀರಿ, ಕನೆಕ್ಷನ್ ಇರ್ಬೇಕಿಲ್ಲ. ಇವತ್ತಾಗಿರೋದು ಹಾಗೆ 100ಗೆ 90 ಜನಕ್ಕೆ ಏನೇನೋ ಭಾಗ್ಯ ಕೊಟ್ಟಿದ್ದಾನೆ ದೇವರು. ಯಾವುದಕ್ಕೆ ಕನೆಕ್ಟ್ ಆಗಿಲ್ಲ, ಅದು ಜ್ಞಾನವೇ ಕನೆಕ್ಟ್ ಆಗಿಲ್ಲ. ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲ. ಇವನೇನು ಏನು ಮಾಡ್ತಾನೆ, ಸುಧಾ ಇಷ್ಟೇ ಟಾವ್ಲೆಕ್ಕೆ ಕೊಟ್ಟು ಅಷ್ಟು ಅಡ್ವಾಂಟೇಜ್ ತೊಗೊಂಡ. ಆ ಜ್ಞಾನ ಬೇಕು. ಅದಕ್ಕೆ ಹೇಳಿದ್ದು, ವರಿಷ್ಠ ಬೋಗಿಯಲ್ಲಿ ಕೂತರೂ ಕೂಡ ಕನೆಕ್ಟ್ ಆದರೆ ಹೋಗುತ್ತೆ. ಸೊ ನಾವು ಎಂಥ ಕೆಲಸ ಮಾಡಿದ್ರು ಕೂಡ ದೇವರಿಗೆ ಕನೆಕ್ಟ್ ಆಯಿತು ಅಂದರೆ ಏನಾಯ್ತದೆ, ಒಂದು ಭಾರಿ ಒಳ್ಳೇದಾಗೋಗ್ಬಿಡ್ತು. ಆ ಭಾವನೆ ಯಾವಾಗಲೂ ಜಾಗೃತವಾಗಲಿಕ್ಕೆ ಇದೆಲ್ಲ ಹೇಳ್ತಿರೋದು. ಅನೇಕ ಆ್ಯಂಗಲಲ್ಲಿ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತಾಗ, ಅನೇಕ ಗಟ್ಟಿ ಮಾಡಿ ಟಿಕೆಟ್ ತೊಗೊಂಡ ಕನ್ಫರ್ಮ್ ಮಾಡಿ ಹೋದವಲ್ಲೋ ನೋಡ್ತಾನೆ, ಟೈಮಿಂಗ್ಸ್ ನೋಡ್ತಾನೆ, ಪ್ರತಿಯೊಂದು ನೋಡ್ತಾನೆ. ಯಾಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಏನಾಯ್ತು, ತ ಮಾಡಿದ್ದೆಲ್ಲ ವೇಸ್ಟ್. ಅದು ಮುಖ್ಯ ಗುರಿ ತಪ್ಪು ತಪ್ಪೋಗ್ಬಿಡುತ್ತೆ. ಮರುದಿವಸ ಹೋಗ್ಬೋದು, ದೊಡ್ಡದಲ್ಲ, ರೀಫಂಡ್ ಕ್ಲೇಮ್ ಮಾಡ್ಬೋದು. ರೀಫಂಡ್ ಕ್ಲೇಮ್ ಮಾಡೋಕ್ಕೆ ಯಾರು ಟಿಕೆಟ್ ತೊಗೋತಾರ, ಟಿಕೆಟ್ ತೊಗೊಳ್ಳೋ ಉದ್ದೇಶ ಏನು, ಜರ್ನಿ ಮಾಡೋದೇ ಹೊರತು ರೀಫಂಡ್ ಕ್ಲೇಮ್ ಮಾಡೋದಲ್ಲ. ಆ್ಯಕ್ಚುಲಿ ರೀಫಂಡ್ ಕ್ಲೇಮ್ ಮಾಡೋದಕ್ಕೆ ಹೋದರೆ ದಡ್ತನ, ಯಾತಕ್ಕೆ ಫುಲ್ ಏನು ಮಾಡಿದ್ರು ಬರೋಲ್ಲ ಅದು. ಆ್ಯಕ್ಚುಲಿ ಕಟ್ಟಾಗೆ ಆಗುತ್ತೆ, 1,000 ರೂಪಾಯಿ ಪ್ರತಿ ದಿವಸ ಬರ್ತಾ ಹೋಗಿಬಿಟ್ರೆ ಇಡೋದು ಕಳ್ಕೊಂಡು ಕೊಡ್ತಾರೆ ಒಂದು ದಿವಸ. ಸೊ ರೀಫಂಡ್ ಕ್ಲೇಮ್ ಮಾಡೋದು ಯಾವಾಗಲೂ ಕೂಡ ಉದ್ದೇಶ ಅಲ್ಲ, ಟಿಕೆಟ್ ತೊಗೋಬೇಕಾದ್ರೆ ಅಲ್ಲಿ ಪ್ರಯಾಣ ಮಾಡೋದಷ್ಟೇ ಉದ್ದೇಶ. ಹೇಗೋ ಯಾವುದೇ ಕರ್ಮ ಮಾಡಿದರೂ ಕೂಡ ವೈಕುಂಠ ಪ್ರಯಾಣನೇ ಮುಖ್ಯ ಉದ್ದೇಶ. ಅದಕ್ಕೆ ಅಡ್ಡಿ ಬರ್ತಕ್ಕಂಥ ಯಾವುದೇ ಕೆಲಸ ಇದ್ರೆ ಏನು ಮಾಡಬೇಕು, ಅವನು ಕಳ್ಕೊಂಡ್ಬಿಡ, ಅದು ನಿಷ್ಕಾಮ ಕರ್ಮ ಆಯಿತು ಅಷ್ಟೇ. ಆಯಿತಾ, ಮಗಳಿಗೆ ಮದುವೆ ಆಗಿಲ್ಲ, ದೇವರೇ ಮಾಡಪ್ಪ ಅಂತ ಕೇಳ, ಈಗ ಮಗಳಿಗೆ ಮದುವೆ ಆಗಿಲ್ಲ, ದೇವರೇ ಮದುವೆ ಮಾಡಿಸಪ್ಪ ಅಂತ ಕೇಳ್ತಾರೆ. ಯಾಕೆ, ಅದರಿಂದ ಮುಂದೆ ಎಷ್ಟೋ ಕೆಲಸ ನಿಶ್ಚಿತ ಮಾಡ್ಬೋದು. ನಂಗೆ ಅಡ್ಡಿ ಆಗ್ತಾ ಇದೆ ಅಂತ ಕೇಳಿದ್ರೆ ಏನಾಯ್ತು, ಸರಿ ಹೋಯ್ತಾ. ಆ ಸುಮ್ಮನೆ ಕೇಳಿದ್ರೆ ನನ್ನ ಮಗಳಿಗೆ ಮದುವೆ ಆಯ್ತು ಹೇಳ್ಕೋಬೇಕು ಎಲ್ಲರೂ ಬಂದು, ಅದಕ್ಕೋಸ್ಕರ ಕೇಳಿದರೆ ಹೋಯ್ತು. ಆ ಥರ ಬರಬಾರ್ದು. ಪ್ರತಿಯೊಂದು ಉದ್ದೇಶಕ್ಕೂ ಕೂಡ ನಮ್ಮ ಸಾಧನೆ ವಿಘ್ನ ಬರಬಾರ್ದು. ಸಾಧನೆ ರೋಡಲ್ಲಿ ಹೋಗ್ತಿರ್ತಾನೆ, ಆಬ್ಸ್ಟಕಲ್ ಬರಬಾರ್ದು ಅಷ್ಟೇ. ಟೇಕ್ ಡಿವೇಷನ್ ಡಿವೇಷನ್ ತೊಗೊಂಡ, ಯಾಕೆ ಉದ್ದೇಶ ನೋಡೋದಕ್ಕೆ ಹೀಗೆ ಹೋದಾಗ ಹೋಗ್ತಿದ್ದಾನು, ಕೂತೋ ಏನೋ ಏನು ಮಾಡ್ತೀಯ ಅಂತ ಕೇಳ್ತಾನೆ. ಇಲ್ಲಿ ಬ್ಲಾಕ್ ಇದೆ ಹೀಗೆ ಹೋಗ್ಬೇಕಲ್ಲಿ, ಅವಾಗ ಓಕೆ ಅಂತ. ಸುಮ್ಮ ಸುಮ್ಮನೆ ಆಗೋದು ಏನು ಮಾಡ್ತಾರೆ, ಮುಚ್ಚ ಅಂತ ಕೇಳಿ, ಬುದ್ಧಿ ಇಲ್ಲ ನನಗೆ, ಹಾಗೆ ಯಾಕೆ ಮಾಡ್ತೀವಿ, ವೇಸ್ಟ್ ಮಾಡ್ತಾ ಇದ್ದೆ ಅಂತ ಕೇಳಿದೆ. ಸ್ವಲ್ಪ ನಮ್ಮ ಪ್ರಯಾಣದಲ್ಲಿ ಏನೇನು ಮಾಡ್ತೀವಿ ಅದಿಷ್ಟು ನಮಗೆ ಅಪ್ಲಿಕಬಲ್. ಯಾವುದಕ್ಕೆ, ಶಾಸ್ತ್ರ ವೈಕುಂಠ ಪ್ರಯಾಣಕ್ಕೆ ಅದೆಲ್ಲ ಕಾಮನ್. ಅದು ಇಲ್ಲಿ ಗುರಿ ಹಾಗೋ ಅಲ್ಲಿ ಗುರಿ ಹಾಗೆ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ಕೋತಾನೆ. ಬಸ್ ನಮಗೆ ಗೊತ್ತಿದೆ, ಬಸ್ ನಮ್ಮ ತಗ ಅಡ್ಜಸ್ಟ್ ಆಗೋದಿಲ್ಲ, ಆ ಟೈಮಿಗೆ ನಾವು ಅಡ್ಜಸ್ಟ್ ಮಾಡೋಕೆ ಗೊತ್ತಿದೆ ಇಲ್ಲ. ಈಗ ಅದಕ್ಕೆ ಶಾಸ್ತ್ರಕ್ಕೆ ನಾವು ಅಡ್ಜಸ್ಟ್ ಆಗಬೇಕು ಹೊರತು ನಮ್ಮೇ ತಕ್ಕಂತೆ ಶಾಸ್ತ್ರ ಮಾಡ್ಕೊಳಕ್ಕೆ ಬರೋದಿಲ್ಲ. ಬಸ್ ಟೈಮಿಗೆ ಹೋಗ್ಬೇಕಷ್ಟೇ. ಅವ್ರನ್ನ ನೀ ಲೇಟಾಗಿ ಬಂದರೆ, ಬಸ್ ಲೇಟಾಗಿ ಬಂತು ಏನು ಮಾಡ್ಬಿಟ್ಟು ಮಾಡೋಂಗಿಲ್ಲ, ನಾವು ಲೇಟಾಗಿ ಬರ್ಬಿಟ್ಟು ಹೋಗಿರ್ತಾನು. ಅರ್ಥ ಆಯ್ತಾ, ಬಸ್ಸು ಲೇಟಾಗಿ ಬರೋದು ನಮ್ಮ ಕೈಯಲ್ಲಿಲ್ಲ, ಆದರೆ ಹೋಗ್ಬೇಕಾದ್ರೆ ನಮ್ಮ ಪ್ರಯತ್ನ ಮಾಡಲೇಬೇಕು. ಹಿಂದೆ ಬಂದಿದ್ದ 3 ದಿವಸ ಲೇಟಾಗಿ ಬರುತ್ತೆ ಬಸ್ಸು, ಸ್ಟಿಲ್ ಮತ್ತಿನ ಟೈಮೇ ಹೋಗ್ತಾನೆ ಅವನು. ಯಾಕೆ, ಇವತ್ತು ಅಕಸ್ಮಾತ್ ರೈಟ್ ಟೈಮ್ ಬಂದುಬಿಟ್ರೆ, ಅರ್ಥ ಆಯ್ತಿಲ್ಲ. ಅದು ನಮ್ಮ ಶಾಸ್ತ್ರ ಸುಳ್ಳು ಹೇಳೋದಲ್ಲ ಇವತ್ತು ಎಂದು ಕೂಡ ಏನಾಗೋದಿಲ್ಲ, ಅದು ಲೇಟೇ ಆಗೋದಿಲ್ಲ ಅಂದಮೇಲೆ ಏನಾಗಿರ್ಬೇಕಾಗ, ಕರೆಕ್ಟಾಗಿರ್ಬೇಕು. ಸೂರ್ಯೋದಯ ನಾಳೆ ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ ಅಂತ ಲೇಟಾಗಿ ಹೇಳ್ಬೋದಾಗಿತ್ತು. ಅದಕ್ಕೆ ಆ ಥರ ವ್ಯವಸ್ಥೆ ಇದೇ ಇಲ್ಲ, ಕರೆಕ್ಟಾಗಿರೋದ್ರಿಂದ ಏನು ಮಾಡೋಕ್ಕೆ ಬರುತ್ತೆ, ಪ್ಲ್ಯಾನ್ ಮಾಡೋಕ್ಕೆ ಬರುತ್ತೆ, ಮಾಡಿಕೊಡೋದೇ ಇಲ್ಲ, ತಪ್ಪದು. ಅಂದರೆ ಯಾವುದ್ರ ಬಗ್ಗೆ ಸಂಶಯ ಇದೆ ಅದಕ್ಕೇನೋ ಅಡ್ಜಸ್ಟ್ ಆಗಬೇಕಾದ್ರೆ, ನಿಶ್ಚಯ ಇರಬೇಕಾಗಿ ಅಡ್ಜಸ್ಟ್ ಆಗೋದಿಲ್ಲ ಅಂದರೆ ಉತ್ತರ ಇಲ್ಲ. ಹಾಂ ಹಾಂ, ಹೋಗಲೇಬೇಕು. ಯಾಕೆ ಪಾಪ ಬರೋದೇ ಇಲ್ಲ, ನಿಷ್ಕಾಮ ಕರ್ಮ ಮಾಡಿದಾಗ ಏನು ಬರೋದಿಲ್ಲ, ಫಸ್ಟು ಪಾಪನೇ ಬರೋದಿಲ್ಲ. ತಥಾ ಏಕಃ ಗುಣಾದಿಭಿಹಿ ಅಭಿನ್ನಃ ಇತ್ಯರ್ಥಃ. ಇನ್ನು ಏಕ ಶಬ್ದಕ್ಕೇನರ್ಥ ಅಂದರೆ ಒಬ್ಬನೇ. ಒಬ್ಬನೇ ಅಂದರೆ ಏನು, ಗುಣಗಳು ಅವನು ಬೇರೆ ಅಲ್ಲ, ಒಂದೇ. ದೇರ್ಫೋರ್ ಆ ಅರ್ಥ ಬಂತೀಗ, ದೇವರಿಗೂ ಗುಣಗಳಿಗೂ ಭೇದ ಇದೆ ಅಂದರೆ ಭೇದ ಇಲ್ಲ. ಏಕಃ ಎಲ್ಲಿ ಅರ್ಥ ಮಾಡ್ಕೋತಾರೆ ಗೊತ್ತಾ, ಮಡಿ ಮೈಲಿಗೆ ಬಂದಾಗ ಏಕಾಗಿದೆ ಅಂತ ಹೇಳ್ತಾರೆ ಗೊತ್ತಲ್ಲ, ಏಕಾಗಿದೆ ಅಂದರೆ ಏನು, ಟಚ್ ಆಗಿಬಿಟ್ಟಿದೆ ಅದು. ಆದರೆ ಎಷ್ಟೇ ದೂರ ಇದ್ದರೂ ಏನಾಯ್ತು, ಅಲ್ಲಿ ಮೈಲಿಗೆನೆ, ಎಷ್ಟೇ ದೂರ ಇದ್ದರೂ ಮೈಲಿಗೆನೆ. ನೀವು ಕರೆಂಟ್ ಬಂದಮೇಲೆ ಅರ್ಥ ಆಯಿತು, ಚೂರು ಟಚ್ ಆದರೂ ಕೂಡ ಹೋಗುತ್ತೆ ಅಂತ ಗೊತ್ತಲ್ಲ. ನಾವು ಕೆಲವು ಏನು ಮಾಡ್ತೇವೆ, ಸ್ವಲ್ಪ ಟಚ್ ಆಗಿದೆ ಪರವಾಗಿಲ್ಲ ಅಂತ ಹೇಳೋದು, ಸ್ವಲ್ಪ ಟಚ್ ಆಗಿದ್ರೆ ಏನಿದೆ ರಿಸ್ಕ್ ಇದೆ. ಅದಕ್ಕೆ ಏನು ಮಾಡ್ಕೋಬೇಕು, ಮಡಿನ ಆ ರೀತಿ ಉಪಯೋಗಿಸ್ಬೇಕು. ಮಡಿ ಶಬ್ದಕ್ಕೆ ಪಾವಿತ್ರ್ಯ ಅಂತ ಮುಖ್ಯವಾದ ಅರ್ಥ, ಅದು ಪಾವಿತ್ರ್ಯಕ್ಕೆ ಧಕ್ಕೆ ಬರದಂತೆ ನಡ್ಕೋಬೇಕು. ಶೋ ಆಯ್ತು ಅಷ್ಟೇ, ಬರ್ತಾ ಬರ್ತಾ ಮಡಿ ಎಂಬುದು ಏನಾಯ್ತು, ಅದು ಶೋ ಐತೆ ಹೊರತಾರೆ. ಪಾವಿತ್ರ ಬಡಿ ಪಾವಿತ್ರ ಶಬ್ದಕ್ಕೆ ಪಾವಿತ್ರನೇ ಕಾಡ್ಕೊಂಡಾಗಾಯ್ತು. ಬೇಸಿಕಲಿ ಪವಿತ್ರ ಆ ಪದನೇ ಅಪವಿತ್ರ, ಮಡಿ ಮಾಡ್ತಾ ಅಂದರೆ ಬಯಸ್ಕೊಳ್ಳೋಗಾಗ್ಬಿಟ್ಟಿದೆ. ಯಾತಕ್ಕೆ ಅಂದರೆ ಅಪ್ಲಿಕೇಶನ್ ಆ ರೀತಿ ಬಂದಿದ್ದಕ್ಕೆ ಕೆಟ್ಟೋಯ್ತು ಅಷ್ಟೆ. ತರ್ಹಿ ಕಥಂ ಗುಣಿತ್ವಮಿತ್ಯತೋ ವಸ್ತು ಸಾಮೀಪ್ಯ. ಹೌದು, ಆದರೆ ಅಂತ ಬಿಡಿಸಿ. ತರ್ಹಿ ತರ್ಹಿ ಆ ಪದ ಒಂದೇ ಪದ, ಬಿಡಿಸಾಗಿಲ್ಲ, ಅವ್ಯಯ ಅದು, ಅವ್ಯಯ. ಏನಂತೀವಿ ಅದಕ್ಕೆ, ಯದಿ ಅಂತ ಸಂಸ್ಕೃತ ಇದ್ರೆ, ಆದರೆ ಆದರೆ ಅಂತೀವಿ. ಹೀಗಾದರೆ ಇಫ್ ಎಂಬುದಕ್ಕೆ ಸರಿಯಾದ ಅರ್ಥ ಯದಿ ಶಬ್ದಕ್ಕೆ, ಇಫ್ ಇಂಗ್ಲೀಷಲ್ಲಿ ಇಫ್ ಅಂತ ಇಟ್ಕೊಂಡ್ರೆ ಸರಿ. ತಥಾ ಏಕಃ ತರ್ಹಿ ಕಥಂ ಗುಣಿತ್ವಮಿತ್ಯ. ಹಾಗಿದ್ದರೆ ಅವನು ಅಭಿನ್ನನಾಮಿನ ಗುಣಿತ್ವ ಹೇಗೆ ಬಂತು ಅಂದರೆ, ವಸ್ತು ಸಾಮರ್ಥ್ಯ ಅಪರ ಪರ್ಯಾಯ ವಿಶೇಷ ಬಲಾತ್. ವಸ್ತು ಸಾಮರ್ಥ್ಯ ಅಪರ ಪರ್ಯಾಯ ವಿಶೇಷ ಬಲಾತ್, ವಿಶೇಷ ಅಂತ ಒಪ್ಪಿಕೊಂಡಿದ್ದರಿಂದ ಆ ಗುಣನೂ ಆಗ್ತಾನೆ, ಗುಣಿನೂ ಆಗ್ತಾನೆ. ಗುಣಿತ್ವಂ ಸ್ಯಾದಿತಿ ಭಾವೇನ ಪರಮೇಶ್ವರ ಇತಿ ಯಥಾಶ್ರುತ ಇತ್ಯೇವ ಅರ್ಥ. ಆದ್ದರಿಂದ ಯಾವ ಕಷ್ಟಪಡದೇನೆ ದೇವರಿಗೂ ದೇವರ ಗುಣಗಳಿಗೂ ಕೂಡ ಅಭೇದ ಇದ್ದರೂ ಕೂಡ ವಿಶೇಷ ಬಲದಿಂದ ಭೇದ ವ್ಯವಹಾರ ಮಾಡಕ್ಕೆ ಬರುತ್ತೆ ಅಂತ ಅರ್ಥ. ಸಮಸ್ಯೆ ಏನು ಬರಲೇ ಇಲ್ಲ. ಎತ್ತು ಏನು, ಎಲ್ಲಿ ಚ್ಯುತಿ ಆಯ್ತು, ಏನು ಚ್ಯುತಿ ಆಯ್ತು ಈಗ? ವ್ಯಾಕರಣ ವ್ಯಾಕರಣದ ರೋಲ್ ಅಲ್ಲ ಇದು, ವ್ಯಾಕರಣ ಇಲ್ಲಿ ಎಂಟರ್ ಆಗೋದಿಲ್ಲ. ಯಾವುದಿದು ಶಾಸ್ತ್ರ ಇದು, ವ್ಯಾಕರಣ ಮುದುವೆದ ಕತೆ. ಹೇಳಿದ ಪ್ರಕಾರ ಮನೆ ಮುಂದಿದೆ, ವ್ಯಾಕರಣದ ಪ್ರಕಾರ ನಂದಿದ್ದಾರೆ. ವ್ಯಾಕರಣ ತೋಡಿ ಏನು ಮಾಡ್ತಾನಲ್ಲಿ, ಈಗ ಏನು ಬರಬೇಕಲ್ಲೀಗ, ವಸ್ತು ಮುಖ್ಯನೇ ಹೊರತು ವ್ಯಾಕರಣಕ್ಕೆ ಎಂಟ್ರಿ ಇಲ್ಲ. ವ್ಯಾಕರಣದ ಸ್ಕೋಪ್ ಎಷ್ಟು, ವ್ಯಾಕರಣದ ಸ್ಕೋಪ್ ಎಷ್ಟು, ಟ್ಯಾಬ್ಲೇಷನ್ ಮಾಡ್ತಾರೆ. ಟ್ಯಾಬ್ಲೇಷನ್ ಮಾಡೋರಿಗೆ ಪಾಸು ಫೇಲು ಮಾಡೋ ಅಧಿಕಾರ ಇಲ್ಲ, ಅವ್ರಿಗೆ ಅಧಿಕಾರ ಇರೋದೇನು ಮಾಡಿಸಿ ಟೋಟಲ್ ಹಾಕ್ಬೇಕು ಅಷ್ಟೇ ಹೊರತು, ಬೇರೆ ರೈಟ್ ಇಲ್ಲ ಅವ್ರಿಗೆ. ವ್ಯಾಕರಣಕ್ಕೆ ರೈಟ್ ಪದ ಸರಿ ಇದೆಯಲ್ಲ ಅಷ್ಟೇ ಹೊರತು, ಉಳಿದಕ್ಕೆ ಎಂಟ್ರ್ ಆಗಬಾರ್ದು ವ್ಯಾಕರಣ. ಅರ್ಥ ಆಯ್ತಾ? ಈಗ ಈ ಕೋರ್ಟ್ನಲ್ಲಿ ಕೊಟ್ಟಿರ್ತಾರೆ ಯಾವುದೋ ಒಂದು ಕೇಸ್ ಹೇಳಿ, ಇನ್ನೊಂದು ಕೇಸ್ ಬರುತ್ತೆ, ಅದು ಇದು ಸಂಬಂಧಪಟ್ಟಿದ್ದಲ್ಲ, ಬೇರೆ ಕೇಸ್ ಹಾಕು, ಈ ಕೇಸಿಗೆ ಸೇರೋದಿಲ್ಲ ಅಂತ. ವ್ಯಾಕರಣದ ಕೇಸ್ ಬೇರೆ, ಮೀಮಾಂಸಾ ಕೇಸ್ ಬೇರೆ, ಪ್ರಮಾಣಶಾಸ್ತ್ರದ ಕೇಸ್ ಬೇರೆ, ಇದೆಲ್ಲ ತತ್ವಶಾಸ್ತ್ರದ ಕೇಸ್ ಇದು. ವ್ಯಾಕರಣ ಸುಮ್ಮನೆ ಕೊಡಬೇಕು, ಮಾತಾಡೋಗಿಲ್ಲ. ಯತ್ತು ಈಶ್ವರ ಜ್ಞಾನಾಧಿಕಂ ಲೌಕಿಕ ಜ್ಞಾನಾಧಿಪದೇವ ವಿಜ್ಞಾನಮಾನಂದಂ ಬ್ರಹ್ಮ ಇತ್ಯಾದಿನ ಜ್ಞಾನಾನಂದಾಧಿಪದವಾಚ್ಯತ್ವಾತ್ ಅಲೌಕಿಕಂ ನ ಇತ್ಯತಃ ತಸ್ಯ ಅಲೌಕಿಕತ್ವಂ ವಕ್ತುಂ ಪರಮತಸ್ಸೇತು ಉನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಇತಿ ಸೂತ್ರತ್ರಯಂ ತಸ್ಯಾಪ್ಯರ್ಥ ಸೈಕ ಪರಮೇಶ್ವರ ಇತಿ. ಯತ್ತು ಈಶ್ವರ ಜ್ಞಾನಾಧಿಕಂ ಲೌಕಿಕ ಜ್ಞಾನಾಧಿಪದೇವ ವಿಜ್ಞಾನಮಾನಂದಂ ಬ್ರಹ್ಮ. ಹೊಸ ಪ್ರಶ್ನೆ ಇದು, ಈಶ್ವರನ ಜ್ಞಾನ ಬಲ ಆನಂದಾದಿಗಳೆಲ್ಲ ಲೌಕಿಕರಾದಂಥ ನಮ್ಮ ಜ್ಞಾನಾನಂದಾದಿಗಳೇನಿವೆ ಅದೇ ರೀತಿಯಲ್ಲೇ ಇವೆ. ವಿಜ್ಞಾನಮಾನಂದಂ ಬ್ರಹ್ಮ ಇತ್ಯಾದಿನ ಜ್ಞಾನಾನಂದಾದಿಪದವಾಚ್ಯತ್ವಾತ್ ಅಲೌಕಿಕಂನ. ಅರ್ಥ ಏನು ಅಂದರೆ, ನಮಗೂ ಜ್ಞಾನ ಇದೆ, ದೇವರಿಗೂ ಜ್ಞಾನ ಇದೆ, ನಮಗೂ ಆನಂದ ಇದೆ, ದೇವರಿಗೂ ಆನಂದ ಇದೆ. ಏನು ಭಾರಿ ದೊಡ್ಡ ವಿಚಾರ ಅದು ಒಂದು. ಆದ್ದರಿಂದ ದೇವರ ಆನಂದಕ್ಕೂ ನಮ್ಮ ಆನಂದಕ್ಕೂ ಕೂಡ ಸಂಪೂರ್ಣ ಸಾಮ್ಯ ಇರೋದು, ಡಿಫರೆನ್ಸ್ ಇರೋದ್ರಿಂದ ದೇವರು ತನ್ನ ಆನಂದ ತಾನು ಪಡ್ತಾನೆ, ನಮ್ಮ ಆನಂದ ನಾವು ಪಡ್ತೇವೆ ಅಷ್ಟೇ. ಏನು ಭಾರಿ ದೊಡ್ಡ ವಿಚಾರ ಅಂತ ಕೇಳಿದ್ರೆ ಹೇಳ್ತಾರೆ, ಹಾಗೆ ಹೇಳಬಾರದು. ಜ್ಞಾನಾನಂದಾದಿಪದವಾಚ್ಯತ್ವ ಅಲೌಕಿಕಂನ. ದೇವರ ಆನಂದ ಏನದು ಲೌಕಿಕನೇ ಹೊರತು ಅಲೌಕಿಕ ಅಂತ ಹೇಳಬಾರದು ಅಂದರೆ ಉತ್ತರ, ಹಾಗೆ ಹೇಳಬಾರದು. ತಸ್ಯ ಅಲೌಕಿಕತ್ವಂ ವಕ್ತು, ಅಲೌಕಿಕ ಆನಂದವೇ ಆಗಿದೆ ಹೊರತು ಏನಲ್ಲ ಅದು ಲೌಕಿಕ. ಅಲೌಕಿಕ ಆನಂದ ಅಂದರೆ ಏನು, ಲೋಕದಲ್ಲಿ ಕಾಣತಕ್ಕಂಥ ನಮ್ಮ ಆನಂದಾದಿಗಳೇನಿವೆ ಅಂಥ ಆನಂದ ದೇವರದಲ್ಲ. ಅದೇ ರೀತಿ ಲೋಕದ ಜ್ಞಾನ ಏನಿದೆ ಅಂಥ ಜ್ಞಾನ ದೇವರದಲ್ಲ, ಲೌಕಿಕವಾದ ಬಲ ಏನಿದೆ ಅಂಥ ಬಲ ದೇವರದಲ್ಲ, ಎಲ್ಲ ಅರ್ಥ ಮಾಡ್ಕೋ. ರಾಮರಾವಣನೇ ತಗೋಣ ಡೈರೆಕ್ಟಾಗಿ. ರಾವಣಿಗೆ ಏನೇನು ಬಲ ಇತ್ತು? ಬ್ರಹ್ಮದೇವರ ವರ, ರುದ್ರದೇವರ ವರ, ಲಂಕಾಪಟ್ಟಣ, ಮಧ್ಯ ಸಮುದ್ರ, ಅಲ್ಲಿ ಲಂಕಿಣಿ ಮೊದಲಾದವರು, 36,000 ಮಹೋಗ ಅಕ್ಷೋಹಿಣಿ ಮೂಲಬಲ, ಬೇರೆ ಸೈನ್ಯ, ಇಂದ್ರದಿತ್ ಮಗ, ಅಕ್ಷಕುಮಾರ ಮಗ, ಅವನ ಪ್ರಕಾರ ನೋಡಿಬಿಟ್ರೆ ನಾನು ಎಂದೆಂದೂ ಸಾಯೋದೇ ಇಲ್ಲ ಅನ್ಕೋಬೇಕಾಗಿತ್ತು. ಗೊತ್ತಾಯ್ತಿಲ್ಲ, ನಾನು ದೇವರಂತ ತಿಳ್ಕೊಂಡು ಎಲ್ಲ ಪ್ಲಸ್ ಪಾಯಿಂಟ್ಗಳಿತ್ತು. ರಾಮದೇವರು ಇದ್ದಾರೆ, ಏನೇ ರಥ ಇಲ್ಲ, ಹೋಮ್ ಪಿಚ್ ಕೂಡ ಅಲ್ಲ ರಾಮದೇವರಿಗೆ, ಲಂಕಾಪಟ್ಟಣ ಹೋಮ್ ಪಿಚ್ ಅಲ್ಲ, ರಥ ಇಲ್ಲ, ಒಬ್ಬ ಅವರಿಗೆ ಕವಚ ಇಲ್ಲ, ಅಸ್ತ್ರಾಸ್ತ್ರ ಶಸ್ತ್ರ ಗೊತ್ತೇ ಇಲ್ಲ ಯಾರಿಗೂ ಕೂಡ, ಎಲ್ಲ ಕಲ್ಲು ಬಂಡೆಗಳು. ಇವನಿಗೆ ಬ್ರಹ್ಮಾಸ್ತ್ರ ಗೊತ್ತಿದೆ ರಾವಣನಿಗೆ, ಎಷ್ಟು ಪಾಯಿಂಟ್ಸ್ ಇದೆ ಅಂತ. ಅದನ್ನೇ ರಾಮದೇವರು ಏನು ಬರೀ ನೆಲದ ಮೇಲೆ ನಿಂತ್ಕೊಂಡು ಹೊಡಿತಾರೆ ಅವರು, ಹಿಂದಿರುಗಿ ರಾಕಟ್ಟುಗಳು ಸೇವೆ ಮಾಡಲಿಕ್ಕೆ ಅರ್ಥನೆ. ಏ ರಾವಣ ಸತ್ತು ಬಿದ್ದ, ಅದು ವಿಲಕ್ಷಣ ಬಲ ಅಂತಾಗಲಿ ಇಲ್ಲೀಗ ರಾವಣನ ಬಲ ಲೌಕಿಕ ಬಲ ಗೊತ್ತೆ. ಆದ ಅವರಿಗೆ ನಮಗೆ ನಮ್ಮ ದೃಷ್ಟಿಯಲ್ಲಿ ಅವದೇ ಭಾರಿ ಅಲೌಕಿಕ, ರಾವಣ ಶಕ್ತಿ ನಮಗೆ ಯಾರಿಗೂ ಇಲ್ಲ, ಅದು ಅಷ್ಟು ಮೇಲಿದ್ದ. ದೇವ್ರ ಮುಂದೆ ಏನಾಯ್ತು ಅವನ ಶಕ್ತಿ ಎಲ್ಲ ಪೂರ್ತಿ ಬಿದ್ದೋಯ್ತು. ಉದಾಹರಣೆ, ಚಿಕ್ಕ ಹುಲ್ಲು ಬೆಳೆದಿದೆ, ಇಷ್ಟಿದೆ ಈಗ ದೊಡ್ಡ ಆಲದೊರೆ ಬೆಳೆ ಅದೆಷ್ಟಿದೆ, ಬಟ್ ಆಕಾಶಕ್ಕೆ ಕಂಪೇರ್ ಮಾಡಿದ್ರೆ ಏನು ಡಿಸ್ಟೆನ್ಸ್? ಸೇಮ್ ಡಿಸ್ಟೆನ್ಸ್ ಅಷ್ಟಿದೆ. ಇದು ಇದಕ್ಕೂ ಅದಕ್ಕೂ ಭಾರಿ ವ್ಯತ್ಯಾಸ ಇದ್ರು ಕೂಡ ಸೈಂಟಿಫಿಕಲಿ ಎಷ್ಟು ದೂರ ಇದೆ? ಇನ್ಫೈನೈಟ್ ಇರುತ್ತೆ. ಯಾಕೆ? ಇದು ನೆಗ್ಲಿಜಿಬಲ್ ಡಿಫರೆನ್ಸ್. ಇದು ನಮಗೂ ರಾವಣನಿಗೂ ಕೂಡ, ನಾವು ಹುಲ್ಲು ಕಟ್ಟೆ ಇದ್ದಂತೆ ಇದ್ದು ದೊಡ್ಡ ಆಲದ ರಾವಣ ಇದ್ರು ಕೂಡ ದೇವ್ರ ಮುಂದೆ ಏನಾಗ್ತಾನೆ ಅವನು? ಅಷ್ಟೇ. ಆಗ ರಾಮಾಯಣ ನೋಡಿದ್ರೆ ಆ ಪಾಯಿಂಟ್ ಅರ್ಥ ಆಗುತ್ತೆ. ಈಗ ಸುಮ್ಮನೆ ಕಥೆ ಅರ್ಥ ಆಗೋದಿಲ್ಲ. ಅಂತ ರಾವಣ ರಾಮದೇವರು ಕೊಂದರು ಅಂದರೆ ರಾಮದೇವರ ಬಲಾದಿಗಳೆಲ್ಲ ಏನವು? ಅಲೌಕಿಕ. ರಾವಣ ಏನು ತಿಳ್ಕೊಂಬಿಟ್ಟಿದ್ದ? ತಪ್ಪು ತಿಳ್ಕೊಂಡೆ. ನನ್ನಂತೆ ಅವನು ಕೂಡ, ನನ್ನಂತೆ ಅವನು ಕೂಡ ಕೊನೆಗೇನಾಯಿತು? ಸತ್ತ. ಅದೇ ರೀತಿ ನಾವು ದೇವರು ಕೂಡ ನಮ್ಮಂತೆ ತಿಳ್ಕೊಂಡು ಏನಾಗ್ತಾರೆ? ಸತ್ತ ಹಾಳಾಗೋಗ್ತಾರೆ. ಬರೀ ಹಾಳಾಗೋದಿಲ್ಲ, ಅಂಧಂತ ಮಸಿಗೆ ಹೋಗಿಬಿಡ್ತಾರೆ. ತಿಳ್ಕೋಬೇಕಲ್ಲ. ಪರಮತಃ, ಪರಂ ಅಂದ್ರೆ ಏನು? ಡಿಫರೆಂಟ್ ಅಂತ. ದೇವರ ಜ್ಞಾನ ಡಿಫರೆಂಟ್, ನಾವು ಲೌಕಿಕಕ್ಕೆ ಆಪೋಸಿಟ್ ಏನು? ಅಲೌಕಿಕ. ದೇವರ ಅಲೌಕಿಕ ಅಂತ. ಪರಂ ಅತಃ ಸೇತು ಉನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಇತಿ ಸೂತ್ರತ್ರಯಂ, ಮೂರು ಸೂತ್ರಗಳಲ್ಲಿ ಅದಿಷ್ಟು ಉತ್ತರ ಕೊಟ್ಟಿದ್ದಾರೆ. ಅದಿಷ್ಟು ಕೂಡ ಆಚಾರ್ಯ ಏನು ಮಾಡಿದ್ದಾರೆ ಈಗ? ಸಯೇಕ ಪರಮೇಶ್ವರ ಅನ್ನೋ ಮಾತಿನಲ್ಲಿ ಅದಕ್ಕೂ ಉತ್ತರ ಕೊಟ್ಬಿಟ್ಟಿದ್ದಾರೆ ಅಂತೇಳಿ. ಸಯೇಕ ಪರಮೇಶ್ವರ ಅನ್ನೋ ಮಾತಿನಲ್ಲಿ ಆ ಪ್ರಶ್ನೆಗೂ ಕೂಡ ಉತ್ತರ ಬಂದಿದೆ. ರಾಯರು ನಿಜವಾಗ್ಲೂ ಹೇಳೋದಾದ್ರೆ ಭಾರಿ ಅದ್ಭುತವಾದಂಥ ವ್ಯಾಖ್ಯಾನ. ಬರೀಬೇಕಾದ್ರೆ ಎಷ್ಟು ವಿಷಯ ಕವರ್ ಮಾಡಿದ್ದಾರೆ, ಅದು ಇಡೀ ಪಾದದ ಅರ್ಥ ಎಲ್ಲ ಕಡೆ ಬರಬೇಕು, ಅಸಾಮಾನ್ಯ ಅಲ್ಲ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ಯಥಾ ವಿನಿಮಯೋ.